मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्ति सन्तु श्रीगुरुभ्यो नमः हरिः ओं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद श्रीमन्महाभारतदल्लि हेगे ಧರ್ಮರಾಜನ ಧರ್ಮ ವಿಷಯಕವಾದಂತಹ ವಿವಿಧ ಪ್ರಶ್ನೆಗಳಿಗೆ ಭೀಷ್ಮರು ಶ್ರೀಕೃಷ್ಣನ ಆದೇಶದಂತೆ ಅತ್ಯಂತ ಅಮೂಲ್ಯವಾದಂಥ ಉತ್ತರಗಳನ್ನು ಸತತವಾಗಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಹೇಗೆ ಆತಿಥ್ಯದ ಪ್ರಸಂಗದಲ್ಲಿ ಮನುಷ್ಯರಿರಲಿ ಪ್ರಾಣಿಗಳು ಸಹ ಅತಿಥಿ ದೇವೋಭವ ಅಂತಕ್ಕಂಥ ದೊಡ್ಡ ತತ್ವವನ್ನು ಹೇಗೆ ಪಾಲನೆ ಮಾಡಿದವು, ಅದರ ಫಲಿತಾಂಶ ಎಷ್ಟು ಉನ್ನತವಾದ ಗತಿಯನ್ನು ಹೊಂದಿದವು ಅನ್ನೋದನ್ನು ತಿಳಿಸಿದ್ದಾರೆ. ಅಲ್ಲಿ ಅನೇಕ ಧರ್ಮಗಳು, ಮೊದಲನೇದಾಗಿ ಅಂಥ ಮಹಾಪಾಪಿಯಾದವನು ಕೂಡ ಇಂಥ ಸಾತ್ವಿಕ ದೃಶ್ಯಗಳನ್ನು ಕಂಡಾಗ ಮನಸ್ಸಿಗೆ ಎಷ್ಟು ಪರಿವರ್ತನೆ ಆಯಿತವನಿಗೆ, ಜೀವನದ ಉದ್ಧಾರವನ್ನೇ ಕಂಡ. ಅಂದರೆ ಅವನು ಸಾತ್ವಿಕ ಜನತೆಯ ಸಂಪರ್ಕದಿಂದ ಪಡೆದ ಲಾಭ ಇದೆ. ಅತಿಥಿ ಪೂಜೆಯನ್ನು ಮಾಡತಕ್ಕಂಥ ದೀಕ್ಷೆಯ ಫಲದಿಂದಾಗಿ ಅವರಿಬ್ಬರು ಸ್ವರ್ಗವನ್ನು ಪಡೆದಿದ್ದು ಮತ್ತೊಂದು ಮುಖದ ಸಾಧನೆ. ಈ ಮಧ್ಯೆ ಗಂಡನನ್ನು ನೆನೆಸಿಕೊಂಡು ಹೆಂಡತಿ, ಹೆಂಡತಿಯ ಗುಣಗಾನವನ್ನು ಮಾಡ್ತಾ ಗಂಡ, ಇಬ್ಬರೂ ಸಹ ತಮ್ಮ ಪರಸ್ಪರ ಪ್ರೀತಿಯನ್ನು ವ್ಯಕ್ತ ಮಾಡಬೇಕಾದರೆ ಅವರಿಬ್ಬರು ಸ್ನೇಹಿತರು ಅನ್ನೋ ಒಂದು ಭಾವನೆ ಸ್ಪಷ್ಟವಾಗಿ ಬರುತ್ತೆ. ಶಾಸ್ತ್ರದಲ್ಲಿ ಗಂಡ ಹೆಂಡರನ್ನ ಮನೆಯಲ್ಲಿ ಪರಸ್ಪರ ಮಿತ್ರರು ಅಂತ ಕರೆದಿದ್ದಾರೆ ಹೊರತು ಗುಲಾಮರು, ಹೆಂಡತಿ ಗಂಡನ ಗುಲಾಮ ಅನ್ನರ್ಥದಲ್ಲಿ ಎಂದೂ ಕರೆದಿಲ್ಲ. ಅದು ಲೋಕದಲ್ಲಿ ಹಾಗಾಗಿದ್ದರೆ ಅದು ಶಾಸ್ತ್ರದ ತಪ್ಪಲ್ಲ, ಇವರ ನಿರ್ವಹಣೆಯಲ್ಲಿ ಇರತಕ್ಕಂಥ ಅಸಾಮರ್ಥ್ಯ ಹೊರತು ಬೇರೆ ಅಲ್ಲ. ಅವೆಲ್ಲ ಮಾತುಗಳು ಕೂಡ ಶಾಶ್ವತ ಸುಭಾಷಿತಗಳು. ಆ ಹಿನ್ನೆಲೆಯಲ್ಲಿ ಭಾಗವತದ, ಮಹಾಭಾರತದ, ರಾಮಾಯಣದ ಇಂಥ ಕಥಾನಕಗಳೆಲ್ಲ ಅಪೂರ್ವವಾದಂತಹ ತಾತ್ವಿಕ ಚಿಂತನೆಗೆ ಕೊಡತಕ್ಕಂಥ ನೆರವು ತುಂಬ ಹೆಚ್ಚಾದದ್ದು. ಅನಂತರ ಅದು ತನ್ನ ಗಂಡನ ಅಗಲುವಿಕೆಯನ್ನು ಬಿಟ್ಟಿರಲಿಕ್ಕಾಗದೇನೆ ಪ್ರಾಣವನ್ನೇ ತ್ಯಾಗ ಮಾಡಿತ್ತು. ಅಲ್ಲೂ ಅನೇಕರಿಗೆ ಧರ್ಮಸೃಷ್ಟದ ಪ್ರಶ್ನೆ ಬರಬಹುದು. ಹಾಗಿದ್ರೆ ಗಂಡ ಮೃತನಾದ ಮೇಲೆ ಹೆಂಡತಿ ಪ್ರಾಣತ್ಯಾಗ ಮಾಡಲೇಬೇಕೆ ಅಂತಕ್ಕಂಥ ಪ್ರಶ್ನೆ ಬರಬಹುದು. ಇಂಥ ಕಥೆ ಕೇಳಿದಾಗ ಅಂಥ ಪ್ರಶ್ನೆ ಬರಬಹುದು. ಕೆಲವರು ಏನು ತಿಳ್ಕೊಂಡಿದ್ದಾರೆ, ಹಾಗೆ ಮಾಡಲೇಬೇಕು ಅಂತ ಭಾವಿಸಿಬಿಟ್ಟು ಸಹಗಮನ ಪದ್ಧತಿ ಅಂತ ಇದೆ. ಕೊನೆಗೆ ಎಲ್ಲಿ ಬಂತು ಅಂತ ಕೇಳಿದರೆ ಬಲಾತ್ಕಾರ ಕೈಕಾಲು ಕಟ್ಟಿ ಕಟ್ಟಿ ಹಾಕಿಬಿಡೋದು ಕೊನೆಗೆ ಆ ಸ್ಥಿತಿಗೆ ಬಂತದ್ದು. ಅದನ್ನು ಶಾಸ್ತ್ರ ಹೇಳಲಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜನ ಏನು ತಿಳ್ಕೊಂಡಿದ್ದಾರೆ, ನಮ್ಮಲ್ಲಿ ಬಹಳ ಕಷ್ಟ ಅನಿಷ್ಟ ಪದ್ಧತಿ ಇತ್ತು, ಅದನ್ನು ಈ ವಿಲಿಯಂ ಬೆಂಟಿಕ್ ಮೊದಲಾದಂಥ ಇವರೆಲ್ಲ ಬದಲಾಯಿಸಿಬಿಟ್ರು ಅಂತ ಹೇಳಿದ್ದಾರೆ. ತಪ್ಪದು, ತಪ್ಪು ಆಚರಣೆ ಬಂದಿತ್ತು, ಅದನ್ನು ಒಂದು ಹಂತದಲ್ಲಿ ಸರಿ ಮಾಡೋ ಪದ್ಧತಿ ಅನ್ನೋದು ಶಾಸ್ತ್ರ ಹೇಳಿದ್ದಲ್ಲ. ಅದನ್ನೆಲ್ಲ ಕೂಡ ಶಾಸ್ತ್ರ ಹೆಂಡತಿಗೆ ಆಪ್ಷನ್ ಕೊಡ್ತಾರೆ. ಅವಳು ಯಾವುದೇ ಕಾರಣಕ್ಕೋಸ್ಕರ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಾದರೆ ಆ ರೀತಿಯಲ್ಲಿ ಪ್ರಾಣತ್ಯಾಗ ಮಾಡಬಹುದು, ಅಥವಾ ಪ್ರಾಣತ್ಯಾಗ ಮಾಡಲೇಬೇಕು ಅಂತೇನೂ ಇಲ್ಲ. ಬದುಕಿ ಗಂಡನ ಶ್ರೇಯಸ್ಸಿಗೋಸ್ಕರ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬಹುದು. ಗಂಡನ ಶ್ರೇಯಸ್ಸಿಗೋಸ್ಕರ ಕೆಲಸ ಮಾಡೋದ್ರಿಂದ ಒಳ್ಳೆ ಸದ್ಗತಿಯಾಗಾಯಿತು, ಕುಂತಿ ಸಾಗಮನ ಮಾಡಲಿಲ್ಲ. ಅಲ್ಲೇ ದೃಷ್ಟಾಂತ ಇದೆ, ಕೌಸಲ್ಯ ಸುಮಿತ್ರೆ ಕೈಕೇಯರು ಸಾಗವನ ಮಾಡಲಿಲ್ಲ ದಶರಥ ಹೋದ ಮೇಲೆ. ಸಾಗವನ ಮಾಡಿದವರು ಇದ್ದಾರೆ, ಮಾಡದೇ ಇದ್ದವರು ಇದ್ದಾರೆ. ಆದ್ದರಿಂದ ಅವರಿಗೆ ಯಾವ ಮಾರ್ಗ ಶ್ರೇಯಸ್ಕರ ಅನಿಸುತ್ತೋ ಅದನ್ನು ಮಾಡಬಹುದೇ ಹೊರತು ಅದು ಒತ್ತಾಯ ಇಲ್ಲ ಅದರಲ್ಲಿ. ಎಂದೆಲ್ಲ ಯೋಚನೆ ಮಾಡಿದರೆ ಶಾಸ್ತ್ರದ ಚಿಂತನೆಯನ್ನು ನಾವು ಸಮಗ್ರ ರೀತಿಯಲ್ಲಿ ನೋಡದೇನೆ ಯಾವುದೋ ಒಂದು ಏಕದೇಶವನ್ನು ಮಾತ್ರ ಒಂದೇ ಮುಖವನ್ನು ನೋಡಿಬಿಟ್ರೆ ನಿಮಗೆ ಅಪಾರ್ಥದ ಸಂಭವ ಜಾಸ್ತಿ. ಅಂಥ ಅಪಾರ್ಥದಿಂದಲೇ ಮುಂದೆ ಅನೇಕ ಜನಗಳು ಅದನ್ನು ಸಂಪ್ರದಾಯ ಅಂತ ಮಾಡಿಕೊಂಡು ಏನೇನೋ ಮಾಡಿ ಲೋಕದ ನಾಶಕ್ಕೆ ಕಾರಣರಾಗಿಬಿಡ್ತಾರೆ ಎಂದು ಅಂಥ ಕೆಲಸವನ್ನು ಮಾಡಬಾರದು. ಅದಕ್ಕೇನೆ ಧರ್ಮಶಾಸ್ತ್ರ ಅಂತಿರೋದು. ಇವತ್ತು ಎಲ್ಲರಿಗೂ ಗೊತ್ತು, ಪೇಪರ್ನ ಅನೌನ್ಸ್ ಮಾಡಿಬಿಡ್ತಾರೆ ಇನ್ಕಮ್ ಟ್ಯಾಕ್ಸ್ ಇಷ್ಟು ಅಂತ ಹೇಳಿಬಿಟ್ಟು. ಆದರೆ ಯಾರು ಅದನ್ನು ನೋಡ್ಕೊಂಡು ಕೊಡೋದು, ಯಾರು ಆಡಿಟರ್ ಹತ್ರ ಹೋಗ್ಬೇಕು ತಿಳ್ಕೊಬೇಕು ಎಲ್ಲ ಮಾಡೇ ಮಾಡ್ತಾರೆ ಹೊರತು ಕಣ್ಣು ಮುಚ್ಕೊಂಡು ಮಾಡೋದು. ಇದೇನು ದೊಡ್ಡ ವೇದ ಅಂತಲ್ಲ ಏನೂ ಅಲ್ಲ. ಆದರೆ ಅಷ್ಟು ಕೂಲಂಕಷ ಯೋಚನೆ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಟ್ಯಾಕ್ಸ್ ಉಳಿಸಲ್ಲಿ ಹೆಚ್ಚಿಕೊಡೋ ಪ್ರಸಂಗ ಬರುತ್ತೆ. ಇವ್ರಿಗೆ 100-200 ರೂಪಾಯಿ ಕೊಡಬೇಕು ಆಡಿಟರ್ ಎಂಬ ಗಲಾಟೆ ಒಳಗೆ 1,000 ರೂಪಾಯಿ ಕಳ್ಕೊಂಡ್ಬಿಡ್ತಾನೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಕೆ ಹೊರಟು. ಅಥವಾ ಹೆಚ್ಚು ಕಡಿಮೆ ಕೊಟ್ಟುಬಿಟ್ರೆ ಒಂದು ಶಿಕ್ಷಾರ ಅಪರಾಧವಾಗುತ್ತೆ, ಒಂದು ಕಡೆಗೆ ಶಿಕ್ಷೆ ಇಲ್ಲದೆ ಹೋದರೆ ಲಾಸು. ಅದೆರಡನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅದೇನು ಬೇರೆ ಭಾಷೆದಿರೋದಿಲ್ಲ, ನಾವೆಲ್ಲ ಗೊತ್ತಿರೋ ಭಾಷೆಯಲ್ಲೇ ಇರುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ, ಅಲ್ಲೇ ಕನ್ಫ್ಯೂಷನ್ ಇರುತ್ತೆ. ಮತ್ತೆ ಎಕ್ಸ್ಪರ್ಟ್ ಆದವನು ಹಗಲು ರಾತ್ರಿ ಅದರಲ್ಲೇ ಜೀವನ ಕಳಿತಕ್ಕಂಥವನಿಗಿರ್ತಕ್ಕಂಥ ಒಂದು ಸಮಗ್ರವಾದ ಹಿಡಿತ ಸಾಮಾನ್ಯರಿಗಿರೋದಿಲ್ಲ. ಆದ್ದರಿಂದನೇ ಜ್ಯೋತಿಷ್ಕರು ಅಂದರೆ ಜ್ಯೋತಿಷ್ಕರೇ, ಅದರಲ್ಲಿ ಅವರು ನಿಪುಣರಾಗಿರ್ತಾರೆ. ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಶಾಸ್ತ್ರದಲ್ಲಿ ಪರಿಣಿತರಾಗಿರ್ತಾರಲ್ಲ, ಅವರ ಸಹಾಯ ತಗೊಳ್ಬೇಕೇ ಹೊರತು ಕೇವಲ ಸಕಪೋಲ ಕಲ್ಪನೆಯಿಂದ ತೀರ್ಮಾನಕ್ಕೆ ಬರಬಾರದು. ಅಂತ ತೀರ್ಮಾನಕ್ಕೆ ಬಂದರೆ ಅನರ್ಥ ಆಗೋದು ನಿಶ್ಚಿತ ಅನ್ನೋದು ಅದರ ಇನ್ನೊಂದು ಮುಖ. ಅದು ಅತಿಥಿಗಳಿಗೆ ಸತ್ಕಾರ ಮಾಡೋದು ಅಂತ ಹೇಳಿದರೆ ಅವರು ಭಾರಿ ದೊಡ್ಡ ತ್ಯಾಗವನ್ನೇ ಮಾಡಿದರು. ಆ ತ್ಯಾಗ ನಮ್ಮ ಆದರ್ಶವಾಗಬೇಕು, ಅಷ್ಟೆಲ್ಲ ಮಾಡೋಕ್ಕೆ ನಮ್ಗೆ ಸಾಧ್ಯವಾಗದೇ ಇರಬಹುದು. ಅದಕ್ಕೆ ಹೇಳಿದ್ದೆ ಎಲ್ಲ ಅಲ್ಲ, ಕೇಳಿದ್ದು ಕೊಡೋ ಶಕ್ತಿ ನಮಗಿಲ್ಲ, ಇರೋದನ್ನು ಕೊಡಿ ಕೊನೆ ಪಕ್ಷ. ನಿಮಗೇನೂ ಇಲ್ಲ ಹೋದಲ್ಲೋ ಅದನ್ನು ಹೇಳುತ್ತಾರೆ, ಏನೂ ಇಲ್ಲ ನೀವು ಕೊಡಲಿಕ್ಕೆ, ನೀರೂ ಇಲ್ಲ, ಯಾರೋ ಒಂದು ಪ್ರಸಂಗ ಬಂತು ಅಂತ ತಿಳ್ಕೊಳ್ಳಿ. ಮನುಸ್ಮೃತಿಯಲ್ಲಿ ಹೇಳುತ್ತಾರೆ, ಆಗಲೂ ಯೋಚನೆ ಮಾಡಬೇಡಿ. ತೃಣಾನಿ ಭೂಮಿಹಿ ಉದಕಂ ವಾಕ್ ಚತುರ್ಥೀಚ ಸುನೃತ ಏತಾನ್ಯಪಿ ಸತಾಂಗೇಹೇ ನೊಚ್ಚಿದ್ಯಂತೆ ಕದಾಚನ. ಕೊನೆಗೆ ಒಳ್ಳೆಯ ಮಾತು ಅಷ್ಟನ್ನಾದರೂ ಹೇಳಿ ಕೊನೆ ಪಕ್ಷ ಅಂತ ಹೇಳುತ್ತಾರೆ. ಒಳ್ಳೆಯ ಮಾತು ಇಲ್ಲಿ ಇಲ್ಲ, ಇನ್ನೊಂದು ಕಡೆ ಇದೆ ಹೋಗಬಹುದು ಅಂತ ಹೇಳ್ಬೋದಲ್ಲ. ಯಾರೋ ಊಟಕ್ಕೆ ಮನೆಗೆ ಬಂದರು, ನಮ್ಮಲ್ಲಿ ಇವಳು ಹತ್ತಿರ ಮಠ ಇದೆ ಹೋಗಿ ಅಂತ ಹೇಳ್ಬೋದಲ್ಲ. ಕೇಳಿ ನಮಗೇನು ಗೊತ್ತು, ಹೋಗ್ರಿ ಅಂತ ಬಾಲಕೊಂಡು ಹೋಗಬೇಕಾಗಿಲ್ಲ. ಯಾವುದೋ ಅಷ್ಟರಲ್ಲೇ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬರುತ್ತೆ. ಪುಣ್ಯ ಸಂಪಾದನೆಯ ಮುಖ ಅನೇಕ ರೀತಿಯಾದದ್ದು. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಯಥಾಶಕ್ತಿ ಅಂತ, ಅದಕ್ಕೆ ಹೇಳಿತ್ತು ಯಥಾಶಕ್ತಿ ಯಥಾಯೋಗ್ಯಂ ಅಂತ ಏನು ಹೇಳ್ತಾರೆ. ನಮ್ಮ ಸಾಮರ್ಥ್ಯ ಎಷ್ಟಿರುತ್ತೆ, ನಮಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ, ಆ ಸಮಯಕ್ಕೆ ಏನು ಮಾಡಲಿಕ್ಕೆ ಬರುತ್ತೆ ಈ ಮಧ್ಯೆ, ಅದನ್ನು ನಿರ್ವಂಚನೆಯಿಂದ ಮಾಡಿದರೆ ಸಾಕೇ ಹೊರತು ದೊಡ್ಡ ದೊಡ್ಡವರು ಮಹಾನುಭಾವರು ಏನೋ ಮಾಡಿರ್ತಾರೆ ಅಂತ ಎಲ್ಲ ನಾವು ಮಾಡಬೇಕಾಗಿಲ್ಲ. ಆದರೆ ಅವರು ಮಾಡಿದ್ದಾರೆ ಅಂತ ಒಪ್ಪಿಕೊಳ್ಳದೆ ಬೇರೆ ದಾರಿ ಇಲ್ಲ. ಅವ್ರು ಮಾಡಿದ್ದಾರೆ ಭಾರಿ ದೊಡ್ಡವರು, ನಾನು ಮಾಡೋಕ್ಕಾಗೋದಿಲ್ಲ, ನಾವು ದೊಡ್ಡವರಲ್ಲ, ಅಷ್ಟಾರು ಗೊತ್ತಾಗಬೇಕಲ್ಲ ಕೊನೆ ಪಕ್ಷ. ಏನೂ ಮಾಡದೇ ಇದ್ದವರು ಎಲ್ಲ ಮಾಡಿದವರ ಸಾಮ್ಯವನ್ನಾಗಲಿ ಅದಕ್ಕಿಂತ ನಾವೇ ಮೇಲುವಂತಕ್ಕಂಥ ಭ್ರಮೆಗಾಗಲಿ ಮನುಷ್ಯ ಒಳಗಾಗಬೇಕಾಗಿಲ್ಲ. ಇಂಥ ಮಾತುಗಳಿಂದ ನಾವು ಸನ್ಮಾರ್ಗವನ್ನು ನಮಗೆ ಶಕ್ತಿ ಇದ್ದಷ್ಟು ಅನುಷ್ಠಾನ ಮಾಡಲಿಕ್ಕೆ ಬರುತ್ತೆ. ಆದ್ದರಿಂದನೇ ಇಂಥ ಕಥೆಗಳ ಉದ್ದೇಶ ನಿಜವಾದ ಅರ್ಥದಲ್ಲಿ ರಾಯ್ ಇನ್ಸ್ಟಿಟ್ಯೂಟ್ ಭಾರಿ ಬುದ್ಧಿವಂತರ ಕಾಲೇಜಿಗೆ ಎಷ್ಟೋ ಜನ ಡೊನೇಷನ್ ಕೊಟ್ಟು ತಮ್ಮ ದಡ್ ಮಕ್ಕಳನ್ನ ಸೇರಿಸ್ತಾರೆ. ಇವ್ರ ರ್ಯಾಂಕ್ ಬರ್ತಾನೆ ಮಗ ಅಂತೇನು ಉದ್ದೇಶ ಇಲ್ಲ, ಅಂತ ಒಳ್ಳೆ ಜನಗಳ ಮಧ್ಯೆ ಇರೋದ್ರಿಂದ ಫೇಲ್ ಆಗೋನು ಪಾಸ್ ಆದರೂ ಆಗ್ತಾನೆ ಅಂತ ಅಷ್ಟೇ. ಅವನು ರ್ಯಾಂಕ್ ಬರುತ್ತೆ ಅಂತ ಖಂಡಿತ ಅಂದ್ಕೊಂಡಿರೋದಿಲ್ಲ. ಒಳ್ಳೆ ಮೇಷ್ಟ್ರು ಇದ್ದಾರೆ, ಒಳ್ಳೆ ಜತೆಗಾರರು ಇರ್ತಾರೆ, ಆದ್ದರಿಂದ ನಮ್ಮ ಹುಡುಗ ಎಷ್ಟು ತೀರಾ ಫೇಲ್ ಆಗ್ತಿದ್ದವನು ಪಾಸ್ ಆಗ್ತಾನೆ, ಅಥವಾ ಒಂದು 10 ಮಾರ್ಕ್ಸ್ ಜಾಸ್ತಿ ತಗೊಳ್ತಾರೆ, ಸೆಕೆಂಡ್ ಕ್ಲಾಸ್ ಬಂದವನು ಫಸ್ಟ್ ಕ್ಲಾಸ್ ಬರ್ಬೋದು ಅಂತ ಒಂದು ಆಸೆ ಇರುತ್ತೆ. ಈ ಕಥೆಗಳ ಪರಿಣಾಮ ಆ ರೀತಿಯಾಗಿ ಬಹಳ ದೊಡ್ಡ ವ್ಯಕ್ತಿಗಳಾದರೆ ಇಂಥ ವಿಷಯ ತಿಳಿದಾಗ ಭಾರಿ ಮೇಲಕ್ಕೆ ಹೋಗಿಬಿಡ್ತಾರೆ. ಆದರೆ ಅಷ್ಟು ಸಾಧ್ಯವಿಲ್ಲದೆ ಇದ್ದವರು ತಮ್ಮ ಜೀವನದಲ್ಲಿ ಇದ್ದಿದ್ದರಲ್ಲೇ ಸಾಕಷ್ಟು ಸುಧಾರಣೆ ಹೊಂದಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದನೇ ಇಂಥ ಕಥೆಗಳನ್ನು ಕೇಳಿದಾಗ ಜನಗಳು ಪ್ರಶ್ನೆ ಬರುತ್ತೆ ಅಂತ ಉತ್ತರ ಹೇಳಿತ್ತು. ಇದೆಲ್ಲ ಆಗಲಿಲ್ಲ ಹೋಗಲಿಲ್ಲ ಮಾಡೋದಕ್ಕೆ, ನಾ ಕೇಳಿ ಏನು ಪ್ರಯೋಜನ ತಿಳ್ಕೊಳ್ಳೋ ಕಾರಣ ಇಲ್ಲ. ಆಗತಕ್ಕಂಥವ್ರಿಗೆ ಆಗುತ್ತೆ, ಆಗದೇ ಇದ್ದವರಿಗೆ ಅದ್ರ ಬಗ್ಗೆ ಆಧಾರ ಬರುತ್ತೆ, ಮಾಡೋರ ಕಡೆ ಗೌರವ ಬರುತ್ತೆ, ಕೈಲಾದಷ್ಟಾದರೂ ಮಾಡಬೇಕು ಅಂತಕ್ಕಂಥ ಒಂದು ಸಾಧ್ಯ ಬರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಇದು ನಮಗೆ ಎಷ್ಟು ವಾಸ್ತವಿಕ ದೃಷ್ಟಿಯಲ್ಲಿ ನಮ್ಮ ಶಾಸ್ತ್ರ ಪ್ರಪಂಚದ ನಿದರ್ಶನಗಳನ್ನು ನೋಡಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಇನ್ನು ಮುಂದುವರಿಸಿ, ಮನುಷ್ಯ ಒಳ್ಳೆಯವನಾಗಿದ್ದರೆ ಹೀಗಿರ್ತಾನೆ, ಪಶು ಪಕ್ಷಿಗಳಾಗಿದ್ದಾಗ ಆ ರೀತಿ ಇದ್ದಾರೆ ಪಾಪ ಅವರು, ಅದೇ ಬೇಡ ಬೇಡನಾಗಿದ್ದು ಕೊನೆಗೆ ಬದಲಾವಣೆಯಾದ ಇನ್ನೊಂದು ಹಂತ ಒಂದು. ಇವರು ಯೋಗ್ಯರಾಗಿ ಪಕ್ಷಿಗಳಾಗಿ ಇವರಿದ್ದಾರೆ, ಅವನು ಕಟಕ ಅಯೋಗ್ಯ, ಆದರೆ ದೃಶ್ಯವನ್ನು ಕಂಡು ಬದಲಾಗಿಬಿಟ್ಟ. ಮತ್ತೊಂದು ಕಥೆ ಹೇಳುತ್ತಾರೆ. ಒಬ್ಬ ಬ್ರಾಹ್ಮಣ ಗೌತಮ ಅಂತ ಅವನ ಹೆಸರು. ಅವರು ಒಳ್ಳೆ ಸತ್ಕುಲದಲ್ಲಿ ಹುಟ್ಟಿದವನು, ಬಹಳ ವಿದ್ವಾಂಸರ ಮನೆಯಲ್ಲಿ ಇದ್ದವನು. ಯಾವುದೋ ಕಾರಣಕ್ಕೆ ಅವನು ಮಧ್ಯಪ್ರದೇಶದವನು ಅಂತ ಕರೆದುಬಿಟ್ಟಿದ್ದಾರೆ. ಮಧ್ಯದೇಶದವನು, ಮಧ್ಯ ಭಾರತ ಉತ್ತರ ಒಲ ದಕ್ಷಿಣ ಮಧ್ಯಪ್ರದೇಶದ ವ್ಯಕ್ತಿ. ಅವನಿಗೆ ಜೀವನೋಪಾಯಕ್ಕೋಸ್ಕರವಾಗಿ ಹುಡ್ಕೊಂಡು ಹೊರಟ. ಅದೇನು ತಪ್ಪಲ್ಲಿ, ಎಷ್ಟೋ ಜನಗಳು ಶಿಫ್ಟ್ ಮಾಡ್ತಾರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಓಡಾಡ್ತಿರ್ತಾರೆ ತಮ್ಮ ಅನುಕೂಲಕ್ಕೆ ತಕ್ಕಂತೆಯೇ. ಅವನು ಹುಡ್ಕೊಂಡು ಹೊರಟ, ಎಲ್ಲಾದರೂ ನನಗೆ ಯೋಗ್ಯವಾದಂಥ ಒಂದು ಜೀವನೋಪಾಯದ ಸಿಗಬಹುದು ಅಂತೇಳಿ ಹುಡ್ಕೊಂಡು ಹುಡ್ಕೊಂಡು ಬಂದ. ದಕ್ಷಿಣ ಭಾರತದ ಒಂದು ಪ್ರಾಂತ್ಯಕ್ಕೆ ಬಂದ, ಯಾವುದೋ ಒಂದು ಊರನ್ನು ಪ್ರವೇಶ ಮಾಡಿದ, ಅಲ್ಲಿ ಹುಡುಕಿದ. ಅಂಥದ್ದು ತನಗೆ ಬೇಕಾದ ಯಾವುದು ಸಿಗಲೇ ಇಲ್ಲ. ಆದರೆ ಆಸರೆ ಬಯಸಿ ಒಬ್ಬನ ಮನೆಗೆ ಹೋದ. ಅವನು ಒಬ್ಬ ದೊಡ್ಡ ಕಳ್ಳ, ಅವನ ಮನೆಗೆ ಹೋದ ಇವನು. ಅವನು ಯಥಾ ಪ್ರಕಾರ ಕರೆದ, ನಾಲ್ಕು ಉಪಚಾರ ಮಾಡಿದ, ನಾಲ್ಕು ತಿಳಿಸಿರ್ಲಕ್ಕೆ ಅವಕಾಶ ಮಾಡಿಕೊಟ್ಟ. ಇವನಿಗೆ ಅದೇ ಸಂಪರ್ಕ ಬೆಳೀತು. ಕೊನೆಗೆ ಇವನು ವಿಷಯ ಎಲ್ಲ ತಿಳ್ಕೊಂಡ. ಕೊನೆಗೆ ಇವನಿಗೆ ಒಂದು ವಿಷಯ, ಇವನ ಬಗ್ಗೆ ಒಂದು ಅರ್ಥ ಮಾಡಿಕೊಂಡ. ಇವನಿಗೆ ಹಣ ಬೇಕಾಗಿದೆ ಅಂತ ಅರ್ಥ ಆಯಿತು. ಅದಕ್ಕೊಂದು ಮಾರ್ಗ ತೋರಿಸಿಕೊಟ್ಟ. ಏನು, ನಾನು ಕಳ್ಳತನ ಮಾಡ್ತೇನೆ, ನೀನು ಕಳ್ಳತನ ಮಾಡಿ ಶುರು ಮಾಡು ಅಂತ ಹೇಳಿದ. ಅವನಿಗೆ ಆಯಿತು, ಏನಾಯಿತು ಆಯಿತು ಅಂತ ಹೇಳಿದೆ. ಕೆಲವರು ಇರ್ತಾರೆ, ಅದು ಹಿಡಿಸೋದಿಲ್ಲ, ಕೆಲವರು ಹಿಡಿಸುತ್ತೆ, ಅವರವ್ರ ಹಣೆ ಬರ ಅಷ್ಟೇ. ಅದಕ್ಕೆ ಸ್ವರೂಪಯೋಗ್ಯತೆ ಅಂತ ಕರೆದಿದ್ದು. ಆಯಿತು ಅಂತ ಒಪ್ಪಿಕೊಂಡ. ನಿಧಾನ ಕಳ್ಳತನಕ್ಕಿಡ್ದ, ಸ್ವಲ್ಪ ಒಳ್ಳೆ ಇಬ್ಬರು ಶೇರ್ ಮಾಡೋಕ್ಕೆ ಶುರು ಮಾಡಿದ್ರು ನಿಧಾನವಾಗಿ. ಅವನು ಯೋಚನೆ ಮಾಡಿದ, ಅವನಿಗೊಬ್ಬ ಮಗಳಿದ್ಲು, ಕೊಟ್ಟು ಮದುವೆನೂ ಮಾಡಿಬಿಟ್ಟ. ಇನ್ನೂ ಬಂಧವೇ ಜಾಸ್ತಿ ಆಯಿತು. ಆ ಮಗಳೇನು ಕನ್ಯೆ ಅಲ್ಲ, ಮದುವೆಯಾಗಿ ಗಂಡನ ಕಳ್ಕೊಂಡು ವಿಧವೆಯಾಗಿದ್ದವಳು, ಅವಳು ಮದುವೆ ಮಾಡಿಕೊಟ್ಟ. ಇವನು ಮದುವೆ ಆದ, ಒಳ್ಳೆ ಭಾಳ ಸತ್ಕುಲ ಪ್ರಸೂತನಾದಂಥ ಬ್ರಾಹ್ಮಣ. ಧರ್ಮವನ್ನು ಹಂತ ಹಂತ ಬಿಡಲಿಕ್ಕೆ ಶುರು ಮಾಡಿದ, ನಿಧಾನವಾಗಿ ಒಂದೊಂದೇ ಬಿಡಲಿಕ್ಕೆ ಶುರು ಮಾಡಿದ. ಅವನು ಗುರಿ ಒಂದೇ, ದುಡ್ಡು ಬರೋದಾದ್ರೆ ಯಾಕೆ ಮಾಡಬಾರ್ದು, ನಮ್ಮ ಜನ ಕೇಳೋದು ಅದನ್ನೇ. ಇವತ್ತಿನ ದಿವಸ ಎಲ್ಲೋ ಶೂ ಕಂಪ್ನಿ, ಎಲ್ಲೋ ಲಿಕರ್ ಶಾಪ್ನೇ ಕೆಲಸ ಮಾಡ್ತಿರ್ತಾರೆ. ಇಂಥ ಕೆಲಸ ಮಾಡ್ತೀಯಲ್ಲ ಅಂತ ಕೇಳಿದರೆ ದುಡ್ಡು ನೀವು ಕೊಡ್ತೀರಾ ಅಂತ ಕೇಳ್ತಾನೆ ಅಷ್ಟೇ. ಅಷ್ಟೇ ಉತ್ತರ ಅವನು. ಅದು ಒಳ್ಳೆಯದೇ ಕೆಟ್ಟದ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ, ನೀವು ಕೊಡ್ತೀರ, ಕೊಡ್ತಾನೆ ಮಾಡ್ತೇನೆ ಅಷ್ಟೇ. ಅಂದರೆ ದುಡ್ಡು ಅಷ್ಟೇ ಮುಖ್ಯವಾಯಿತೇ ಹೊರತು ಅವನಿಗೆ ಒಂದು ಧರ್ಮ ಮುಖ್ಯವಾಗಲೇ ಇಲ್ಲ. ಹೆಂಡದ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ, ಎಷ್ಟೋ ಜನ ಕುಡಿಲಿಕ್ಕೆ ಶುರು ಮಾಡ್ತಾರೆ, ಇವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ, ಫಲಿತಾಂಶ ಏನಾಯ್ತು ಒಂದು ನಾಳೆ. ಇವನು ಕುಡಿದಿಲ್ಲ, ಅದೇ ಅಷ್ಟೇ ಕುಡಿಸಿದ ಪಾಪ ಬಂತೋ ಇಲ್ವೋ, ಕುಡಿದೇ ಇರ್ತಾನೆ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಅದನ್ನು ಪ್ರವಾಸ ದೋಷದಿಂದ ಆದಕ್ಕೂ ಆಗಬಹುದು. ಅದೇ ರೀತಿಯಲ್ಲಿ ಯಾವುದೋ ಚರ್ಮದ ಅಂಗಡಿ ಎಲ್ಲ ಕೆಲಸ ಮಾಡಿದೆ ಶೂ ಕಂಪನಿಯಲ್ಲಿ. ಆ ಶೂ ಕಂಪನಿ ಪ್ರಶ್ನೆ ಅಲ್ಲ ಇದು. ಸಾಮಾನ್ಯವಾಗಿ ಎಷ್ಟೋ ಶೂಗಳನ್ನು ಚಪ್ಪಲಿಗಳನ್ನು ಗೋಚರ್ಮದಿಂದ ಮಾಡ್ತಾರೆ. ಎಷ್ಟು ಪಾಪದ ಶೇರ್ ಮಾಡ್ಕೊಂಡಾಗೈತಿ ಮತ್ತೆ. ಇವತ್ತು ನಾವೇನು ಏನು ಮಾಡೋಕ್ಕೆ ಹೋಗೋದಿಲ್ಲ, ಅದಕ್ಕೆ ಡಿಮ್ಯಾಂಡ್ ಇದೆ ಅಂತ ತಿಳ್ಕೊಂಡು ನಾವು ಬೇಕು ಅಂತ ಕೇಳ್ತೇವೆ. ನಾವು ಕೃಷ್ಣಾಚಾರ್ಯ ಬೇಕು ಅಂತ ಕೇಳ್ತೇವೆ. ರಾಕ್ಷನನ ಯೋಚನೆ ಮಾಡ್ತಾನೆ, ಎಷ್ಟಾದ್ರೂ ಪರವಾಗಿಲ್ಲ ಕೊಟ್ಬಿಡಿ ಅಂತ ಹೇಳ್ತೇನೆ. ಅವನು ಯೋಚನೆ ಮಾಡ್ತಾನೆ, ಜಿಂಕೆ ಕೊಲ್ತಾನೆ ತಂದು ಕೊಡ್ತಾನೆ. ನಾವೇನು ಕೃಷ್ಣಾಚಾರ್ಯ ಬಂತು ಅಂತ ಅಷ್ಟೇ, ಆ ಜಿಂಕೆನ ಕೊಲಿಸಿದೆ ಅಂತ ಆಚರಣೆ ಇಲ್ಲ. ಇನ್ನು ಕೇಳಿದ್ದಕ್ಕೆ ಅವನು ಕೊಂದ ಬಂತು, ಜಿಂಕೆ ಕೊಂದು ಪಾಪದ ನಮಗೆ ಗೊತ್ತಿಲ್ಲದೆ ಪಾಪ ಬಂದಿದ್ದು. ಇದು ಆಶ್ಚರ್ಯ, ನಮಗೇನು ಕೃಷ್ಣಾಚಾರ್ಯ ಸಿಕ್ತು ಅಂತ ಅಷ್ಟೇ, ಅದು ಮೇಲಿಂದ ಬಿತ್ತು ಬಿಡೋದಿಲ್ಲ. ಅದು ಜಿಂಕೆ ತಂದು ಕೊಂತಾನೆ ತರಬೇಕು ಅವನು. ಅರ್ಥ ಮಾಡಿಕೊಂಡ್ರೆ ನಾವು ಕೆಟ್ಟದ ಅಪೇಕ್ಷೆ ಪಡೋದು, ಕೆಟ್ಟನ ಸಪ್ಲೈ ಮಾಡೋದು, ಅದು ಸಹಕಾರ ಕೊಡೋದು, ಒಂದೊಂದು ಪಾಪದ ಒಂದು ಪ್ರವಾಹದಲ್ಲೇ ಸೇರುತ್ತೆ ಹೊರತು ಬೇರೆ ಅಲ್ಲ. ಹೀಗೆ ಬೆಳೆದ ಕೊನೆಗೆ ಧರ್ಮ ಪೂರ್ತಿ ಬಿಟ್ಟುಬಿಟ್ಟ, ತನ್ನ ಧರ್ಮದ ಹೆಸರೇ ಇಲ್ಲ. ಆಮೇಲೆ ಬೇಟೆಯಾಡಲಿಕ್ಕೆ ಶುರು ಮಾಡಿದ, ಕಳ್ಳತನ ಹೋಯ್ತು. ಒಂದು ಬೇಟೆಯಾಡಲಿಕ್ಕೆ ಇನ್ನೂ ಮುಂದೆ ಹೋಗ್ತಾ ಒಂದು ಬೀರವನ್ನು ಜೋರ ಬಿಡ್ತಾನೆ ಹೋದ. ಪಶುಗಳನ್ನು ಕೊಂದ, ಪಕ್ಷಿಗಳನ್ನು ಕೊಂದ, ಏನು ಅವನಿಗೆ ಬ್ರಾಹ್ಮಣ್ಯದ ಹೆಸರು ಕೂಡ ಇಲ್ಲ. ಅನೇಕ ದಿವಸ ಆಯಿತು. ಮುಂದೆ ಅವನು ವರ್ಚಸ್ಸೆಲ್ಲ ಹೊರಟು ಹೋಯಿತು. ಆ ವಂಶ ಪ್ರಸೂತನಾಗಿದ್ದರಿಂದ ಒಂದು ವರ್ಚಸ್ಸಿತ್ತು, ಅದೆಲ್ಲ ಕಳ್ಕೊಂಡ. ಸ್ವಲ್ಪ ದಿವಸವಾಯಿತು, ಆ ಊರಿಗೆ ಇನ್ನೊಬ್ಬ ಬ್ರಾಹ್ಮಣ ಬಂದ. ಅವನೆಲ್ಲೋ ತೀರ್ಥಯಾತ್ರೆಗೆ ಅಂತ ಹೊರಟವನು. ಅವತ್ತೊಂದು ದಿವಸ ಏನಾದರೂ ಊಟದ ವ್ಯವಸ್ಥೆ ಆಗುತ್ತಾ, ಇಳ್ಕೊಳ್ಳೋಕ್ಕಾಗತ್ತಾ ಅಂತ ಹೊರಟ. ಇವತ್ತು ಆಚಾರವಂತರಾದ ಜನ ಬೇರೆ ಊರಿಗೆ ಕೆಲಸಕ್ಕೆ ಅಂತ ಹೋದಾಗ ಮಡಿ ಬಿಡ್ಲಕ್ಕೆ ತಯಾರಿಲ್ಲ ಅವರು. ಕೆಲಸನೂ ಬಿಡ್ಲಕ್ಕೂ ಆಗೋದಿಲ್ಲ. ಎಲ್ಲರೂ ಮಠ ಗಿಟ ಹುಡ್ಕೊಂಡು ಹೋಗೋದು ಪದ್ಧತಿ ಅದು. ಒಂದು ಎಲ್ಲರೂ ಬಂಧುಗಳಿದ್ದಾರಾ, ಅವರಿದ್ದಾರಾ ಅಂತ ಹುಡ್ಕೊಂಡು ಹೋಗೋ ಪದ್ಧತಿ. ಅದೇ ರೀತಿ ಹುಡ್ಕೊಂಡು ಹೊರಟ, ಯಾರಾದ್ರೂ ಸಿಗ್ತಾರಾ ಅಂತ ಹೇಳಿಬಿಟ್ಟು ಅವರು ತೋರಿಸಿದರು. ಇನ್ನು ಬ್ರಾಹ್ಮಣ ಬ್ರಾಹ್ಮಣ ಬೇಕಂತ ಇವರೊಬ್ಬ ಬ್ರಾಹ್ಮಣ ಅಂತ ಹಿಂದೆ ಬಂದಿದ್ದ ಅಂತ ಮನೆ ತೋರಿಸಿದರು. ಹೋದ, ನೋಡ್ತಾನೆ ಮನೆಗೆ ಯಾರೂ ಇರಲಿಲ್ಲ, ಸ್ವಲ್ಪ ಕಾದುಕೊಂಡು ಕೂತ್ಕೊಂಡ. ಅಟ್ಟಿಗೆ ಅವರು ಮನೆಗೆ ಹೋಗಿದ್ರು ಎಲ್ಲ ಕೂಡ. ಸ್ವಲ್ಪ ಹೊತ್ತಿಗೆ ಅವನು ಬಂದ, ನೋಡ್ತಾನೆ ಗಾಬರಿಯಾಗಿಬಿಟ್ಟಿದೆ. ಅವನು ನೋಡಿದ ತಕ್ಷಣ ಮೈ ತುಂಬ ರಕ್ತ, ತಾನು ಗಾಯ ಅಲ್ಲ, ಪಶು ಪಕ್ಷಿಗಳನ್ನ ಕೊಂದು ಹೊತ್ಕೊಂಡ್ಬರ್ತಿದ್ದಾರೆ, ರಕ್ತ ಸೋರ್ತಾ ಇದೆ ಮೈ ಮೇಲೆ. ಆ ಹಸಿ ಕೊಂದಿದ್ದು ಹೊತ್ಕೊಂಡ್ಬರ್ತಿರೋದು ಹಾಗೆ ಎಲ್ಲ ವಿಕಾರ ವ್ಯಕ್ತಿ. ಸ್ವಲ್ಪ ನೋಡ್ತಾನೆ ಆಶ್ಚರ್ಯವಾಯ್ತಂತೆ. ಅವನ ಫ್ರೆಂಡ್ ಅವನು, ಇದು ಆಶ್ಚರ್ಯ. ಇಬ್ಬರು ಕೂಡ ಎಂದೋ ಜೊತೆಗಿದ್ದವರು, ಒಂದು ಕಾಲಕ್ಕೆ ಜೊತೆಗೆಲ್ಲೋ ಒಂದು ಕಡೆ ಓದಿದವರು. ಇಲ್ಲಿರೋಡೆ ಹೀಗಿದ್ದಾನೆ, ಆಶ್ಚರ್ಯ ಆಯಿತು ಅವನಿಗೆ. ಓ ಏನು ಸ್ನೇಹಿತ ಮಾತಾಡಿಸ್ತಾನೆ, ನಿನ್ನ ಹಣೆ ಏನೇನು ಹಣೆ ಬಾರ ಅಂತ ಕೇಳುತ್ತಾನೆ. ಏನು ಹೀಗಿದ್ದಿ ಅಂತ ಕೇಳಿದರೆ, ಇಲ್ಲ ದುಡ್ಡು ಹುಡ್ಕೊಂಡು ಬಂದೆ, ಏನೋ ಇಲ್ಲಿ ಅವಕಾಶ ಆಯಿತು, ಸೇರಿಕೊಂಡೆ, ಎಲ್ಲ ಶುರು ಮಾಡಿಬಿಟ್ಟೆ, ಕಳ್ತಾರಲ್ಲ ಅಂತ ಹೇಳಿದ. ಅವನಿಗೆ ಭಾರಿ ಸಂಕಟ ಆಯಿತು. ಪಾಪ, ಏನಯ್ಯ ನಿಮ್ಮ ತಂದೆ ಅಂಥವ್ರು, ನಿಮ್ಮ ತಾತ ಎಂಥವ್ರು, ಎಂಥ ವಂಶ ನಿಮ್ಮದೆಲ್ಲ ಕೂಡ, ಇವತ್ತು ಎಷ್ಟು ಜನ ಅಂತಿರ್ತಾರೆ ಮಾತನ್ನು, ಇಂಥವ್ರು ಇರ್ತಾರೆ ತಂದೆ ತಾಯಿ ಅಂಥವ್ರು ಇರ್ತಾರೆ, ಪಾಪ ಎಂಥ ದೊಡ್ಡ ವಿದ್ವಾಂಸರ ಮನೆಯಲ್ಲಿ, ದೊಡ್ಡ ಸದಾಚಾರಿಗಳ ಮನೆಯಲ್ಲಿ ಹೈ ಕ್ಲಾಸ್ ಕುಡುಕರು ಸಿಕ್ಕಿರ್ತಾರೆ, ದಾರಿಯಾಗಿ ಕುಡಿದು ಬಿದ್ದಿರ್ತಾರೆ ಅಂತ ಮಗ. ತಂದೆ ತಾಯಿ ಬದುಕಿದ್ದಾಗಲೇ ಅಂತ ಕೆಲಸ ಮಾಡೋರು ಇದ್ದಾರೆ, ಸತ್ತಮೇಲೆ ಮಾಡೋರು ಸಿಗ್ತಾರೆ, ಅಥವಾ ತಮ್ಮ ವಂಶಕ್ಕೆ ಕಳಂಕ ತರುತ್ತೆ ಅಂತ ಎಚ್ಚರ ಕೂಡ ಇಲ್ಲ. ಏನು ಮಾಡಿದ್ದಿ ಕೆಲಸ ನೀನೀಗ? ದುಡ್ಡು ಬರುತ್ತೆ, ದುಡ್ಡು ಬರುತ್ತೆ ಸಿಗಲ್ಲ ಮಾಡೋದ? ಎಷ್ಟು ಪ್ರಾಣಿಗಳಿಗೆ ನರಕ ತಂದುಕೊಡ್ತಾ ಇದ್ದಿ, ಹಿಂಸೆ ಮಾಡ್ತಾ ಇದ್ದಿ, ನಿನ್ನ ಜನ್ಮ ಹಾಳು ಮಾಡಿಕೊಂಡಿದ್ದಿ, ನಿನ್ನ ಪಿತೃಗಳು ಶಾಪ ಹಾಕ್ತಾರೆ, ಎಲ್ಲ ಬೈತಾನೆ ಪಾಪ. ಸಾಕಷ್ಟು ವಿವೇಕವನ್ನು ಹಿಡಿತಾನೆ, ಎಲ್ಲ ಕೇಳಿಸ್ಕೋತಾನೆ. ಸ್ವಲ್ಪ ಅವನ ಮನೆ ಸ್ವಲ್ಪ ಬದಲಾವಣೆ ಆದಾಗಾಯಿತು. ಏನು ಮಾಡಿದೆ, ದುಡ್ಡು ಬೇಕು ಇಷ್ಟೆಲ್ಲ ಮಾಡಿದೆ, ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡ, ಇನ್ನಾದರೂ ಒಳ್ಳೆ ಕೆಲಸ ಮಾಡು. ಇಷ್ಟೆಲ್ಲ ಆಗಿದೆ ಆದರೂ ಪಾಪ ಒಳ್ಳೆ ಹಾದಿ ಹುಡುಕು ಅಂತ ಒಳ್ಳೆ ಮಾತನ್ನು ಹೇಳ್ತಾನು. ಇನ್ನಾದರೂ ಸೊ ಒಳ್ಳೆ ಕೆಲಸ ಮಾಡು, ಹೀಗೆಲ್ಲ ಮಾಡಬೇಡ ಅಂತ ಹೇಳಿದಾಗ, ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಅವನು ಹೇಳಿದ, ಏನಾದ್ರು ತಗೋ ಅಂತ ಹೇಳಿದ. ನಿನ್ನ ಮನೇಲಿ ಏನೂ ತೊಗೊಳೋದಿಲ್ಲ ಅಂತ ಹೇಳಿದವ್ ನೋಡಿ. ಅವನಿಷ್ಟೇ ಹೇಗಿದೆ ಅವನಿಗೆ ಪಾಪ. ನಾನು ಬ್ರಾಹ್ಮಣ, ಯಾವ ಕಾಲದ ಬ್ರಾಹ್ಮಣ ನೀನು, ನೀನು ತೊಗೊಳಕ್ಕಾಗೋದಿಲ್ಲ. ಇವತ್ತು ಎಷ್ಟೋ ದಿನ ಮೇಲೆ ಹಾಗಿದೆ, ಹೋದರೆ ಏನು ನೀರು ಕೂಡ ಕುಡಿಯಲಿಕ್ಕಾಗೋದಿಲ್ಲ, ಆ ರೀತಿ ಮನೆ ಇಟ್ಕೊಂಡಿರ್ತ. ಕೊನೆ ಪಷ್ಟ ಒಂದು ಧ್ಯೇಯ ಇರಬೇಕು, ನಮ್ಮ ಮನೆಗೆ ಯಾರು ಬಂದವ್ರು ನಿಮ್ಮ ಮನೆ ಏನೂ ತೊಗೊಳ್ಳೋದಿಲ್ಲ ಅನ್ನೋ ವಾತಾವರಣ ಬರಬಾರದು. ಅದಕ್ಕಿಂತ ಅನರ್ಥ ಇಲ್ಲ. ಕೃಷ್ಣ ದುರ್ಯೋಧನ ಮನೆಗೆ ಹೋದ, ಏನೂ ತೊಗೊಳ್ಳೋದಿಲ್ಲ ಅಂತ ಹೇಳಿದ. ಫಲಿತಾಂಶ, ಒಂದು ತಿಂಗಳೊಳಗೆ ವಂಶ ನಿರ್ವಂಶ ಆಗೋಯಿತು. ಆ ಭಾವನೆ ಬರಬಾರದು. ಅವ್ರು ಯಾವುದೋ ಕಾರಣ ತೊಗೊಳ್ಳೋದಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮಲ್ಲಿ ನಮಗೆ ಬೇಕಾದಂಥ ಮಡಿ ನಡೀತಾ ಇಲ್ಲ ಅಂತ ತೊಗೊಳ್ಳೋದಿಲ್ಲ ಅನ್ನೋ ಭಾವನೆ ಬರೋದಾದರೆ ಮನೆ ಇಟ್ಕೊಂಡು ಏನು ಪ್ರಯೋಜನ ಅಂತ ಹೇಳಿದ್ದ. ಮನೆ ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಅವ್ರು ಯಾವುದೋ ಕಾರಣಕ್ಕೆ ತೊಗೊಳ್ಸೋದ್ರೆ ತಪ್ಪಲ್ಲ, ಆದರೆ ನಮಗೆ ಬೇಕಿದೆ, ನಿಮ್ಮಲ್ಲಿ ತೊಗೊಳಕ್ಕೆ ಸಾಧ್ಯ ಇಲ್ಲ, ನಿಮ್ಮಲ್ಲಿ ಆ ಒಂದು ಅರ್ಹತೆ ಇಲ್ಲ ಅಂತ ಅನಿಸ್ಕೊಳ್ಳೋದಾದರೆ ದೊಡ್ಡ ಅವಮಾನ ಅದು. ಒಂದು ಇಂಟರ್ವ್ಯೂಗೆ ಕೆಲಸ ಸಿಗದವ್ರು ಎಷ್ಟು ಸಂಕಟಾಗುತ್ತೆ ಅವನಿಗೆ, ಅಯ್ಯೋ ನನಗೆ ಕೆಲಸ ಸಿಗಲಿಲ್ಲ ನನಗೆ ಅಂತ ಹೇಳಿಬಿಟ್ಟು. ಇಲ್ಲಿ ಖುಷಿಯಾಗುತ್ತೆ, ಏನು ತೊಗೊಳ್ಳಿಲ್ಲ ಆಗೋದ್ರು ಬಿಡಿ ಅಂತೇಳಿ ಹಾಗಾಗಬಾರದು. ಮನೆ ಇದ್ದಿದ್ದಕ್ಕೆ ಸಾರ್ಥಕ ಆಗಲೇ ಇಲ್ವಲ್ಲ ಅಂತಕ್ಕಂಥ ಸಂಕಟ ಆಗಬೇಕು ಅದಕ್ಕೆ. ಅವ್ನು ಹೇಳಿದ, ಏನು ತೊಗೊಳಕ್ಕಾಗಲಿಲ್ಲ, ಹಾಗೆ ಮಲಗಿದ ಪಾಪ. ಅವ್ನು ಹುಡ್ಕೊಂಬಂದಿದ್ದು ಏನಾದ್ರು ಆಹಾರ ಸಿಗುತ್ತಾ ಅಂತ, ಸಿಕ್ತು ತೊಗೊಳಷ್ಟು ಆಹಾರ ಸಿಗಲಿಲ್ಲ ಅವನೇ ಪಾಪ. ಹಾಗೆ ಮಲಗಿದ, ಬೆಳಗಾಯಿತು, ಇನ್ನೊಮ್ಮೆ ಉಪದೇಶ ಮಾಡಿದ, ಹೊರಟು ಬಿಟ್ಟ ತನ್ನ ಜಾಗಕ್ಕೆ, ತನ್ನ ದಾರಿ ಹಿಡ್ಕೊಂಡು ಹೊರಟು ಬಿಟ್ಟ. ಇವನು ಯೋಚನೆ ಮಾಡಿದ, ಅಂತೂ ದುಡ್ಡನ್ನು ಈ ಮಾರ್ಗ ಒಂದೇ ಅಲ್ಲ, ಬೇರೆ ಮಾರ್ಗದಲ್ಲೂ ಬರುತ್ತೆ ಅಂತ ಅವನು ಹೇಳಿದ್ದಾನೆ, ಒಳ್ಳೆ ಮಾರ್ಗ ಹುಡುಕು ಅಂತ ಹೇಳಿದ್ದಾನೆ, ಪ್ರಯತ್ನ ಪಡ್ತೇನೆ ಅಂತ ಹೊರಟ. ಹೊರಟು ವ್ಯಾಪಾರ ಮಾಡಬೇಕು ಅಂತ ತಲೆಯಲ್ಲಿ ಬಂದಾಗ, ಇದೆಲ್ಲ ಬಿಟ್ಬಿಟ್ಟು ಒಳ್ಳೆ ವ್ಯಾಪಾರ ಮಾಡೋಣ ಅಂತ ಹೊರಟ. ಅದಕ್ಕೆ ಹಿಂದಿನ ಕಾಲದ ವ್ಯಾಪಾರ ಅಂದರೆ ಸಮುದ್ರ ರತ್ನಗಳನ್ನು ತಂದು ವ್ಯಾಪಾರ ಮಾಡಿದರೆ ರತ್ನಪಡಿ ವ್ಯಾಪಾರಿಗಳದ್ದು ಭಾರಿ ಪ್ರಸಿದ್ಧ. ಅವನು ಸಣ್ಣ ಪುಟ್ಟ ಯೋಜನೆ ಇಲ್ಲ ಅವನಿಗೆ, ಮಾಡಿದರೆ ಕುಬೇರನೇ ಆಗಬೇಕು, ಕೋಟ್ಯಾಧೀಶನೇ ಆಗಬೇಕು. ಆದಷ್ಟಿಂದ ಹೊರಟ. ಯಾರೋ ವ್ಯಾಪಾರಿ ಜೊತೆ ಸಿಕ್ಕ, ಇಬ್ಬರು ಸಹವಾಸ ಹೊಟ್ಟಿತು, ವ್ಯಾಪಾರ ಮಾಡಲಿಕ್ಕೆ ಸಮುದ್ರದ ಹತ್ರ ಹೋದರು. ಎಲ್ಲ ಒಂದು ಕಡೆ ಇಳ್ಕೊಂಡಿದ್ರು. ಒಂದು ದೊಡ್ಡ ಆನೆ ಬಂತು, ಇವನ ಜೊತೆ ಯಾರನ್ನು ತುಳಿದುಕೊಂಡು ಹಾಕಿಬಿಡ್ತು. ದೊಡ್ಡ ಆನೆ ಹಾವಳಿ ಜಾಸ್ತಿ ಆಯಿತು, ಎಷ್ಟೋ ಜನ ಸತ್ತೋದ್ರು. ಇವನೊಬ್ಬನ ಹೇಗೋ ಉಳ್ಕೊಂಡ, ಇನ್ನು ಬಾಡ ಪಾಪ ಕಾರ್ಯ ಮಾಡೋ ಯೋಗ ಇತ್ತು ತಲೆಯೊಳಗೆ, ಉಳ್ಕೊಂಡ ಪಾಪ. ಒಳ್ಳೆಯವರು ಉಳ್ಕೊಂಡ್ರೆ ಇನ್ನೂ ತುಂಬ ಪುಣ್ಯ ಮಾಡೋ ಯೋಗ ಇದೆ ಅವನಿಗೆ ಅಂತ ಅರ್ಥ. ಕೆಟ್ಟವರು ಉಳ್ಕೊಂಡ್ರೆ ಇನ್ನೂ ಮಹಾಪಾಪ ಮಾಡಕ್ಕೆ ಉಳ್ಕೊಂಡಿದ್ದಾನೆ ಅಂತ ಅರ್ಥ. ಅಂದರೆ ದೇವರು ಇಬ್ಬರನ್ನೂ ಉಳಿಸ್ತಾನಂತೆ. ಅವ್ರಿಗೆ ಸಾಧನೆ ಇನ್ನೂ ಬಾಕಿ ಇದ್ದರೆ ಕೆಟ್ಟವ್ರನ್ನೂ ಉಳಿಸ್ತಾನೆ, ಒಳ್ಳೆಯವ್ರನ್ನೂ ಉಳಿಸ್ತಾನೆ. ಉಳಿಸಿದ್ದೇ ದೊಡ್ಡ ಕೆಲಸ ಅಲ್ಲ. ಮುಂದೆ ಏನು ಮಾಡ್ತಾರೆ, ದುರ್ಯೋಧನ ಆದರೆ ಹುಟ್ಟುತ್ತಾನೆ ಸಾಯ್ತಿದ್ರು. ವೇದವ್ಯಾಸರು ಬಂದೆಲ್ಲ ಮಾಂಸದ ಮುದ್ದೆಗಳನ್ನು ಬೇರೆ ಬೇರೆ ಘಟಗಳಲ್ಲಿ ಹಾಕಿಡಿಟ್ಟರು, ಎಲ್ಲ ಹುಟ್ಟಿ ಬಂದರು. ಎಂಥೆಂಥ ಪಾಪ ಕಾರ್ಯ ಮಾಡಿದ ಲೆಕ್ಕ ಹಾಕಿ. ಅಂದರೆ ಒಳ್ಳೆಯವರನ್ನ ಉಳಿಸಿದ್ರೆ ಆಗೋ ರೀತಿಯೇ ಬೇರೆ, ಕೆಟ್ಟವನ್ನು ಉಳಿಸಿದ್ರೆ ಆಗೋ ರೀತಿಯೇ ಬೇರೆ. ಇವನು ಉಳ್ಕೊಂಡ, ಮುಂದೆ ಹಾಗೆ ಹೊರಟ. ತ ಒಬ್ಬನೇ ಆಗಿಬಿಟ್ಟ, ಯಾರು ಜೊತೆಗಾರ ಯಾರೂ ಇಲ್ಲೇ ಇಲ್ಲ, ಎಲ್ಲ ಹಾಳಾಗಿ ಹೋದರು. ಇವನು ಹಾಗೆ ಹುಡ್ಕೊಂಡು ಹೊರಟ. ಭಯಂಕರವಾದ ಕಾಡು ಸಿಕ್ತು, ಇನ್ನೂ ಮುಂದೆ ಹೋದ. ಅಷ್ಟೇ ಸಾಕಷ್ಟು ಹಸಿವೆ ಗೆಸೆ ಎಲ್ಲ ಶುರುವಾಗಿತ್ತು. ಆ ಕಾಡಲ್ಲಿ ಹುಡುಕ್ತಾ ಹೋದಾಗ ಇನ್ನೊಂದು ಒಳ್ಳೆ ಉಪವನದಂಥ ಒಂದು ಅಪೂರ್ವವಾದ ಪ್ರದೇಶ ಕಾಣಿಸ್ತು. ಆ ಕಾಡಿನ ಮಧ್ಯೆ ಒಂದು ಉಪವನ, ಒಳ್ಳೆ ಸುಂದರ ನಂದನವನ ಇದ್ದಾಗಿತ್ತಂತೆ. ಅಪೂರ್ವವಾದಂಥ ವಾತಾವರಣ, ಚಿತ್ರವಿಚಿತ್ರವಾದಂಥ ವೃಕ್ಷಗಳು, ಚಿತ್ರವಿಚಿತ್ರವಾದ ಪಕ್ಷಿಗಳು, ಪ್ರಾಣಿಗಳು, ಬಹಳ ಸೌಹಾರ್ದದ ವಾತಾವರಣ. ಅಂಥ ಸಂಕಟದಲ್ಲೂ ಅವನೇ ಮನಸ್ಸಿಗೆ ಬಹಳಷ್ಟು ಆಶ್ಚರ್ಯ ಸಂತೋಷ ಅನಿಸ್ತಾಗ ಅದು ದೃಶ್ಯ ಕಾಣಿಸ್ತಂತೆ. ಆದರೆ ದೊಡ್ಡ ಒಂದು ಆಲದ ಮರ, ಅಲ್ಲಿಗೆ ಹೋದ, ಸ್ವಲ್ಪ ವಿಶ್ರಾಂತಿ ತಗೊಂಡ ಅಂಥೇಳಿ ಹಾಗೆ ಅದರ ಕೆಳಗೆ ಮಲಿಕೊಂಡ. ಆಹಾರ ಏನೂ ಸಿಕ್ಕಿಲ್ಲ ಇನ್ನೂ ಕೂಡ ಅವನಿಗೆ. ಹಣ್ಣುಗಿಣ್ಣು ತಿನ್ನೋ ಬುದ್ಧಿ ಅವನಿಗಿಲ್ಲ. ಅವನಿಗೆಲ್ಲ ಕೆಲವರು ಇರ್ತಾರೆ, ಕೆಲವರು ತಮ್ಮಡಿಗೇನೆ ಆಗಬೇಕು ಅಂಥವ್ರವ್ರು. ಇವನಿಗೆ ನಿನ್ನೆ ಕೇಳಿದಲ್ಲ ಅಂಥ ಸ್ಥಿತಿ ಅವನಿಗಿಲ್ಲ, ಏನು ಹಣ್ಣು ಬೇಕಾದಷ್ಟು ಇದೆ ಅದರಲ್ಲಿ, ಅದು ತಿನ್ನಬಾರ್ದು, ಕೆದರಿಗೆ ಅಂಥದ್ದೇ ಅಡಿಗೆ ಆಗಬೇಕು ಅಂತೇಳಿ. ಅವನು ಅದೇ ಏನಾದರೂ ಒಂದು ಪ್ರಾಣಿ ಮಾಂಸನೇ ಆಗಬೇಕು, ಅಡ್ಜಸ್ಟ್ ಆಗಿಬಿಟ್ಟಿದ್ದ ಅದಕ್ಕಾಗಲೇ ಅವನು ಅಂತ ಕರ್ಕೊಂಡು ಕೂತಿದ್ದ. ರಾತ್ರಿ ಆಗ್ತಾ ಬಂತು. ಅಷ್ಟೊತ್ತಿಗೆ ಒಂದು ದೊಡ್ಡ ಬಕಪಕ್ಷಿ ಬಂತು ಅಲ್ಲಿಗೆ, ದೊಡ್ಡ ಬಕಪಕ್ಷಿ. ಅದಕ್ಕೆ ನಾಡೀಜಂಗ ಅಂತ ಹೆಸರು, ರಾಜಧರ್ಮ ಅಂತನೂ ಹೆಸರು. ಬಹಳ ಬಹಳ ಸುಂದರವಾಗಿತ್ತಂತೆ. ಮನೆ ಬಾಕ ಮನೆ ಬೆಳಗಿರೋದು, ಹಂಸ ಇದ್ದಾಗೆ ಇರುತ್ತೆ, ಹಂಸ ಅಲ್ಲ, ಅಷ್ಟೇ ವ್ಯತ್ಯಾಸ. ಅದು ಬರೀ ಭೂಲೋಕದ ಹಂಸ ಬಕಪಕ್ಷಿ ಅಲ್ಲ, ಅದು ಕಶ್ಯಪರ ಮಗ ಸಂತಾನ ಅಂತ. ಕಶ್ಯಪ ಋಷಿಗಳಾಗೆ ಎಲ್ಲರೂ ಮಕ್ಕಳೇ, ಹಾವು ಚೇಳು ಎಲ್ಲ ಸಂತತಿಯಾಗಿ ಹುಟ್ಟು ಬಂದಿದ್ದೇನೆ. ಸುರಸೆ ಅಂತಕ್ಕಂಥ ಹನುಮಂತನ ಅಡ್ಡ ಮುಂದೆ ನಿಲ್ಲುತ್ತಲ್ಲ ಹಾವು, ಅದು ಕಶ್ಯಪರ ಮಗ ಸಂತಾನಕ್ಕೆ ಸೇರಿದ ಹಾವೇನೆ. ಎಲ್ಲ ಪ್ರಾಣಿಗಳು ಹುಟ್ಟಿದ್ದು ಕಶ್ಯಪರ ಪತ್ನಿಯರಲ್ಲೇನೆ. ದೇವತೆಗಳಿಂದ ಹಿಡಿದು ಹಾವು ಚೇಳು ಮೊದಲಾದ ವ್ಯಕ್ತಿಗಳವರೆಗೆ, ಮೃಗಪಕ್ಷಿಗಳವರೆಗೆ ಎಲ್ಲರೂ ಕಶ್ಯಪರಿಂದ ಹುಟ್ಟಿದವರೇನೆ. ಮುಂದೆ ಸಂತತಿ ಬೆಳೆದು ಬಂದಿತ್ತು. ಇದು ಕಶ್ಯಪರ ಸಾಕ್ಷಾತ್ ಪುತ್ರ, ಅದು ವಿಶೇಷ. ಅದಕ್ಕೆ ದೈವಿಕವಾದ ವರ್ಚಸ್ಸು ಅದಕ್ಕಿತ್ತು. ಅದು ಬಂತು, ಇವನು ನೋಡಿತು, ಅವ ಆಲದ ಮರ ಅದರ ಮನೆ ಅದು, ಅದರ ಮೇಂಟೆನೆನ್ಸ್ ಇಂದಾಗ ಅಷ್ಟು ಚೆನ್ನಾಗಿತ್ತು ಅದು. ಅದು ಇಟ್ಕೊಂಡಿದ್ದಕ್ಕೆ ಕಾರಣ ಸುತ್ತಮುತ್ತಲ ವಾತಾವರಣ ಅಷ್ಟು ಚೆನ್ನಾಗಿರಲಿಕ್ಕೆ ಈ ಬಕಪಕ್ಷಿಯ ಸಾಧನೆ ಕಾರಣವಾಗಿತ್ತು. ಅದೆಲ್ಲ ನೋಡಿತು, ಓ ಬಂದಿದ್ದೀರಿ ಬ್ರಾಹ್ಮಣ ಅಂತ ಗುರುತಿಸಿತು. ಯಾರು ನೀನು ಅಂತ ಕೇಳಿತು. ಹೀಗೆ ನಾನು ಬ್ರಾಹ್ಮಣ, ಗೌತಮ ಅಂತ ಹೆಸರು ಅಷ್ಟೇ, ಉಳಿದು ಹೇಳ್ಕೊಳ್ಳಿಲ್ಲ ಅಂತ. ಹೇಳ್ಕೊಳ್ಳೋದೇನಿರಲಿಲ್ಲ, ಅದನ್ನೇ ಹೇಳ್ಕೋಬೇಕು. ಈ ಮಧ್ಯೆ ಅವನು ಇಲ್ಲಿ ಕೊಳತನ ಮಾಡಿದ್ದೆ, ಕೊಡೆ ಮಾಡಿದ್ದೆ ಅಂತ ಹೇಳ್ಕೊಳ್ಳೋಕ್ಕಾಗತ್ತಾ? ಗೌತಮ ಅದನ್ನು ಬ್ರಾಹ್ಮಣ ಅಂತ ಅಷ್ಟೇ ಹೇಳ್ಕೊಂಡ. ಅದು ಹೆಚ್ಚು ಕೇಳೋಕ್ಕೆ ಹೋಗಲಿಲ್ಲ, ಕಾರಣ ಅತಿಥಿ ಬಂದಿದ್ದಾನೆ ಅಷ್ಟೇನೆ, ಅತಿಥಿ ಬಂದಿದ್ದಾನೆ, ಏನಾದರೂ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಬೇಡ, ನೀನು ಒಳ್ಳೆ ಆಹಾರ ತಂದು ಕೊಡ್ತೇನೆ. ಏನು ಬೇಕು ಅಂದರೆ ಯಥಾಪ್ರಕಾರ ಮಾಂಸ, ಅದೇ ಮಾಂಸನೇ ಬೇಕಾದದ್ದು ಅವನಿಗೆ. ಅದು ಬಕಪಕ್ಷಿ ಆಯಿತು ಅಂತ ಹೇಳಿ ಯಾವುದು ಮಾಂಸದ ವ್ಯವಸ್ಥೆ ಮಾಡಿತು, ಬೇಯಿಸಿ ಕೊಡಿತು, ತಿಂದ ಬೇಕಾದಷ್ಟು, ಸಾಕಷ್ಟು ತಿಂದ. ಆಮೇಲೆ ನಾನು ನಿದ್ದೆ ಬರುತ್ತೆ ಅಂತ ಹೇಳಿದ. ಹಾಸಿಗೆ ಬೇಕು ಅಂತ ಕೇಳಿದರೆ ಎಂಥ ಹಾಸಿಗೆ ತಯಾರು ಮಾಡುತ್ತೆ ಅಂತ ಗೊತ್ತೇನದು? ಬೃಸಿ, ಕಮಲದ ಹೆಸರುಗಳ ಹಾಸಿಗೆ ತಯಾರು ಮಾಡಿಕೊಡುತ್ತಂತೆ. ಸುಪ್ಪತ್ತಿಗೆ ಅಂತಾರಲ್ಲ ಹಾಗೆ, ಅತಿಥಿಗಳಿಗೆ ಸತ್ಕಾರ ಮಾಡಬೇಕಾದ್ರೆ ದೇವರು ಕೊಟ್ಟಿದ್ರೆ ಒಳ್ಳೆಯದನ್ನೇ ಕೊಡಿ ಅಂತ ಅರ್ಥ. ಕೆಲವರು ಇರ್ತಾರೆ ತಾವು ಎಂದೂ ಉಪಯೋಗಿಸಬಾರ್ದು ಅಂಥದ್ದನ್ನು ಕೊಡ್ತಾರೆ. ಏನೋ ಬಂದಿದ್ದೇನೆ ಮಾ ಉಪಯೋಗಿಸ್ಕೊಂಡು ಹೋಗಲಿ, ಆ ಥರ ಮಾಡಬಾರ್ದು, ಇದ್ದಿದ್ದರಲ್ಲೇ ಒಳ್ಳೆಯದು ಕೊಡಬೇಕು ಅಂತ ಯೋಚನೆಯಿಂದ ಒಳ್ಳೆ ಹಂಸ ತೂಲಿಕಾ ತಲ್ಪ ಅಂತ ಕರೀತಾರೆ. ತೂಲ ಅಂದರೆ ಹತ್ತಿ, ಹಂಸ ತೂಲಿಕ ಅಂದರೆ ಹಂಸದಷ್ಟು ಬೆಳ್ಳಗೆ ಮೆತ್ತಗಿರತಕ್ಕಂಥ ಹಾಸಿಗೆ ತಯಾರು ಮಾಡಿಕೊಡ್ತಂತೆ. ಅದು ಮಲ್ಕೋತಾನೆ, ಅದರ ಮೇಲೆ ಮಲ್ಕೊಂಡು ಒಳ್ಳೆ ತಾಂಬೂಲ ಗಿಂಬೂಲೆಲ್ಲ ಹಾಕ್ಕೊಡ್ತಾನೆ, ಅವನಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಬೀಸ್ತಂತ. ಅದಕ್ಕೆ ಹೇಗೆ ಬೀಸ್ತು ಅಂದರೆ ತನ್ನ ರೆಕ್ಕೆಗಳ ಗಾಳಿ ಹಾಕಿತಂತೆ. ಪಾಪ, ಹೇಗೆ ರೆಕ್ಕೆ ಇದೆ ಬಕಪಕ್ಷಿಗಳಿಗೆ, ಆ ಕೈಯಿಂದ ಬೀಸೋ ಹಾಗೆ ಅದು ರೆಕ್ಕೆಗಳಿಂದ ಬೀಸಿತಂತೆ. ಆರಾಮ ಮಲ್ಕೊಂಡಿದ್ದಾನೆ. ಆಗ ಅದು ಕೇಳಿತಂತೆ, ಏನು ನೀನು ಇಲ್ಲಿ ಯಾತಕ್ಕೆ ಬಂದು ಏನು ವಿಷಯ ಅಂತ ಕೇಳಿತಂತೆ. ಒಬ್ಬಂಟಿಗೆ ನಾವು ಇಷ್ಟು ದೂರ ಬಂದಿದ್ದೆ, ಏನು ಸಮಾಚಾರ ನೋಡಿ? ಮೊದಲೇನು ಮಾತಾಡಿಸ್ಲಿಲ್ಲ, ಅತಿಥಿಗೆ ಸತ್ಕಾರ ಎಲ್ಲ ಮಾಡಿದ ಮೇಲೆ ಏನು ಉದ್ದೇಶ ಅಂತ ಕೇಳಿತು. ಆಗ ಅದು ಹೇಳಿತಂತೆ, ಹೇಳಿದಂಥವನು, ಹೀಗೆ ನನಗೆ ವ್ಯಾಪಾರ ಮಾಡಬೇಕು, ಬಹಳಷ್ಟು ಶ್ರೀಮಂತನಾಗಬೇಕು ಅಂತ ಬಂದೆ, ನಾನು ಬಹಳ ಐಶ್ವರ್ಯ ಬೇಕು ಅಂತ ಕೇಳಿದ್ದೇನೆ, ಅದಕ್ಕೆ ಬಂದಿದ್ದೇನೆ. ಆಗ ಅದು ಹೇಳಿತಂತೆ, ಓ ಐಶ್ವರ್ಯ ಬೇಕಾದ ನಿನಗೀಗ, ಯೋಚನೆ ಮಾಡೋಣ ಅಂತ ಹೇಳಿತಂತೆ. ಪಾಪ, ಯೋಚನೆ ಮಾಡೋಣ, ಐಶ್ವರ್ಯ ಅನೇಕ ರೀತಿ ಬರಬಹುದಂತೆ. ಒಂದು ವಂಶ ಪಾರಂಪರೆ ಬರಬಹುದು, ಆಗರ್ಭ ಶ್ರೀಮಂತರು ಅಂತ ಕರೀತಾರಲ್ಲ, ಬಾರಿ ಶ್ರೀಮಂತರ ಮೇಲೆ ಹುಟ್ಟಿಬಿಟ್ರೆ ಉತ್ತರಾಧಿಕಾರಿಯ ಶ್ರೀಮಂತಿ ಆಗಿಬಿಡುತ್ತೆ, ಶ್ರೀಮಂತಿಕೆ ಬರುತ್ತೆ. ಇದು ಒಂದು ವಿಧವಾದ ಶ್ರೀಮಂತಿಕೆ. ಇನ್ನೊಂದು ದೈವಿಕವಾದ ಶ್ರೀಮಂತಿಕೆ, ಭಾರಿ ಬಡವರು ಇರ್ತಾರೆ, ನಿಧಿ ಇದು ಯಾವುದು ಸಿಕ್ಕಿಬಿಡುತ್ತೆ, ಇದ್ದಕ್ಕಿದ್ದಾಗ ನಿಧಿ ಸಿಕ್ಕು ಭಾರಿ ಶ್ರೀಮಂತನಾಗಿಬಿಡುತ್ತಾನೆ. ಅದು ದೈವಿಕವಾಗಿ ಬಂದಿದ್ದು. ಮತ್ತೆ ಕೆಲವರು ಇರ್ತಾರೆ 30-40 ವರ್ಷ ಏನಿರೋದಿಲ್ಲ, ಸಡನ್ನಾಗಿ ಐಶ್ವರ್ಯ ಬೆಲೆ ಶುರುವಾಗಿಬಿಡುತ್ತೆ. ಅದಕ್ಕೆ ಕಾರಣ ಹೇಳ್ತಾರೆ, ಅದು ಹಿಂದಿನ ಜನ್ಮದಲ್ಲಿ ಆ ವಯಸ್ಸಿಗೆ ದಾನಧರ್ಮ ಮಾಡಿರ್ತಾನಂತೆ, ಆದ ವಯಸ್ಸಿಗೆ ಮೆಚೂರ್ ಆಗುತ್ತಂತೆ ತಮ್ಮ ಮ್ಯಾಚಿಂಗ್ ಆಗಿ. ಅವ್ರು ಯಾವ ಕೆಲವು ಗಂಡನ್ನು ಮುದುಕರು ಲಾಟ್ರಿ ಹೊಡೆಯುತ್ತೆ, ಒಂದು ಏನು ಮಾಡಬೇಕು ಈ ಮಧ್ಯೆ, ಅವ್ರು ಏನು ಎಂಜಾಯ್ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ, ಉತ್ತರಾಧಿಕಾರಿಗಳು ಇರೋದಿಲ್ಲ, ಅವ್ರು ಲಾಟ್ರಿ ಯಾವುದು ಬಂದುಬಿಡುತ್ತೆ ನಡಿ ಅಂತೇಳಿ. ಯಾಕೆ ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನೀವು ಯಾವ ವಯಸ್ಸಿನಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡ್ತೀರೋ ಮುಂದಿನ ಜನ್ಮದಲ್ಲಿ ಆ ವಯಸ್ಸಿಗೆ ಮೆಚೂರ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ನಾವು ಹಣ್ಣು ಮುದುಕರಾದ ಮಾಡಿದ್ರೆ ಮಾಡೋದಿಲ್ಲ, ಆ ವಿಚಾರ ಬಿಟ್ಟುಬಿಡಿ. ತುಂಬ ವಯಸ್ಸಾದ ಮಾಡಿದ್ರೆ ಆ ಟೈಮ್ ಟೂ ಲೇಟ್, ಒಂದು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರಹ್ಲಾದರಾಜರು ಹೇಳಿದ್ದು, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಕೌಮಾರ ಆಚರೇತ್, ಒಳ್ಳೆ ಕುಮಾರ ಚಿಕ್ಕ ವಯಸ್ಸಿನಲ್ಲಿ ಮಾಡಕ್ಕೆ ಶುರು ಮಾಡಿದರೆ ಜೀವನ ಪೂರ್ತಿ ಬಹಳಷ್ಟು ಸುಖವಾಗಿರ್ತಾನೆ. ಚಿಕ್ಕ ವಯಸ್ಸಿಗೆ ಬರುತ್ತೆ, ಆಗರ್ಭ ಶ್ರೀಮಂತನ ಮಗನಾಗೆ ಹುಡುತಾನೆ. ಶ್ರುತೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ಹಿಜಾಯಿತೆ ಇದ್ದಾಗೆ. ಇದನ್ನೆಲ್ಲ ಯೋಚನೆ ಮಾಡಬೇಕು. ಕೆಲವರು ಒಳ್ಳೆ ವಯಸ್ಸಲ್ಲಿ ಭಾರಿ ಚೆನ್ನಾಗಿರ್ತಾರೆ, ಒಂದು ವಯಸ್ಸಾಗುತ್ತೆ ಆಮೇಲೆ ವಿಚಿತ್ರ ಕಷ್ಟಗಳು ಶುರುವಾಗುತ್ತೆ. ಹಿಂದೆ ಆ ವಯಸ್ಸಲ್ಲಿ ತಪ್ಪು ಮಾಡಿರ್ತಾನೆ, ಯಾರ್ದೋ ಬರೀ ಹಾಳು ಮಾಡಿರ್ತಾನೆ, ಆ ಯೂನಿಕಾರ್ ಸಂಕಟ ಶುರುವಾಗುತ್ತೆ. ಹೇಗಿದ್ದವನು ಹೇಗಾದ ಅಂತ ಹೇಳ್ತಾರೆ ಪಾಪ. ಹೇಗಿದ್ದವನು ಹೇಗಾಗಿಬಿಟ್ಟ, ಎಷ್ಟೋ ದಿನ ಭಾರಿ ಮೆರೆದು ಬಿಟ್ಟಿರ್ತಾರೆ, ಆಮೇಲೆ ನೋಡಿದ್ರೆ ಒಪ್ಪತ್ತಿ ಊಟಕ್ಕೆ ಗತಿ ಇಲ್ಲದಾಗಿಬಿಡ್ತಾರೆ. ನೋಡ್ಕೊಳ್ಳೋಕೆ ಗತಿ ಇಲ್ಲ, ಭಯಂಕರ ರೋಗಗಳು ಬೇರೆ, ನರಳಿ ನರಳಿ ಸಾಯ್ತಾರೆ. ಇದನ್ನೊಂದು ಮುಖ ಇದು. ಚಿಕ್ಕ ವಯಸ್ಸಿನಲ್ಲಿ ಕಷ್ಟಪಟ್ಟು ವಯಸ್ಸಾದ್ಮೇಲೆ ಸುಖ ಪಡೋರು ಕೆಲವರು, ವಯಸ್ಸಾದ್ಮೇಲೆ ಕಷ್ಟಪಟ್ಟು ಚಿಕ್ಕದಾಗಿ ಸುಖ ಪಡೋರು ಇನ್ನೂ ಕೆಲವರು, ಕೆಲವು ಯಾವಾಗಲೂ ಕಷ್ಟಪಡೋರು ಕೆಲವರು, ಆ ವಿಚಾರಣೆ ಬೇರೆ. ಯಾವಾಗಲೂ ಸುಖವಾಗಿರ್ತಾರೆ ಮತ್ತೆ ಕೆಲವರು. ರಾಘವೇಂದ್ರ ಸ್ವಾಮಿಗಳಂಥವ್ರು ಏನು ಆನಂದ ಅವರು, ಅಂತ್ಯಕಾಲ ವೃಂದಾವನದಲ್ಲಿ ಕೂತ್ಕೊಂಡು ಜಗತ್ತಿನ ಸಂದೇಶ ಕೊಟ್ಟೆ, ಅದು ಊರಿಗೆ ಹೋಗೋರು ಟಾಟಾ ಮಾಡಿದ್ರೆ ಮಾಡೋಗ್ಬೇಕಾದ್ರೆ ಎಂಥ ಸಾಮರ್ಥ್ಯ ಇರಬೇಕು ಲೆಕ್ಕ ಹಾಕಿ. ದುಃಖದ ಹೆಸರಿಲ್ಲ, ಯಾವುದೋ ಒಂದು ಕಾಲಕ್ಕೆ ಪ್ರಾರಬ್ಧವಶಾತ್ ಒಂದು 3-4 ವರ್ಷ ಕಷ್ಟಪಟ್ಟಿದ್ರು, ಅವ್ರು ಅವ್ರ ಹೆಸರು ಹೇಳಿದ್ರೆ ದುಃಖ ಬರಬಾರದು ಅಂತ ಒಂದು ಔನ್ನತ್ಯವನ್ನು ಸಂಪಾದನೆ ಮಾಡಿದ್ರಲ್ಲ ದೊಡ್ಡ ದೇವ. ಅವ್ರಿಗೆ ಹೇಳ್ತದೆ, ದೇವ ಸ್ವಭಾವೋ ನಿವಿಜದ್ರೂಮೋಯಂ ಇಷ್ಟಪ್ರದೋಮೆ ಸತತಂ ಸಭೂಯ. ಅಂಥ ವ್ಯಕ್ತಿಗಳು ಭಾರಿ ದೊಡ್ಡವರು. ಅದು ಎರಡನೇ ಸಂಪತ್ತಿದು, ವಂಶ ಪಾರಂಪರ್ಯ ಬರೋದೊಂದು, ದೈವಿಕವಾಗಿರೋದು ಎರಡನೇದು, ಮೂರನೇದು ಕಷ್ಟಪಟ್ಟು ಸಾಧನೆ ಮಾಡಿ ಸಂಪಾದನೆ ಮಾಡು. ಇಲ್ಲ ವಾರಾನ್ನದ ಹುಡುಗ ದೊಡ್ಡ ಅಧಿಕಾರಿ ಆಗಿಬಿಡ್ತಾನೆ. ಸಣ್ಣಗೆ ಓದ್ದ, ಭಾಳ ಕಷ್ಟಪಟ್ಟ, ಒಳ್ಳೆ ಮೆರಿಟ್ ಇತ್ತು, ಒಳ್ಳೆ ಕೆಲಸ ಇತ್ತು, ಬಂದುಬಿಟ್ಟು ಅದು ಸ್ವಂತ ಸಾಧನೆಯಿಂದ ಬರ್ತಕ್ಕಂಥದ್ದು ಅದು ಮೂರನೇದು. ನಾಲ್ಕನೇದು ಮೈತ್ರಂ ಅಂತ ಕರೀತಾರೆ, ಸ್ನೇಹಿತರು ಸಹಾಯ ಮಾಡಿದರೆ ಬರ್ತಕ್ಕಂಥದ್ದು. ಎಷ್ಟೋ ಜನಗಳು ಸ್ನೇಹಿತರ ಸಹಾಯದಿಂದ ಮುಂದೆ ಬಂದುಬಿಡ್ತಾರೆ. ನಾಲ್ಕನೇ ವೆರೈಟಿ ಅದು. ನಿನಗೆ ಮೊದಲು ಮೂರಂತೂ ಇಲ್ಲ, ಮೊದಲು ಮೂರಂತೂ ಇಲ್ಲ, ನಾನು ನಿನ್ನ ಸ್ನೇಹಿತ ಅಂತ ತಿಳ್ಕೊಂಬಿಡು, ನನ್ನನ್ನು ನಾನೇ ದುಡ್ಡಿನ ವ್ಯವಸ್ಥೆ ಮಾಡ್ತೇನೆ ತಗೋ ಅಂತ ಹೇಳಿತಂತೆ. ಅವನೇನು ಯಾಕೆ ಕದ್ಕೊಂಡು ಹೋಗಲು ತಯಾರಿದ್ದಾನೆ, ಕೊಟ್ಟರೆ ಬಿಡ್ತಾನ? ಹೇಳಿ ಕೇಳಿ ಕಳ್ಳ ಅವನು, ಕೊಡದೆ ಹೋದರೆ ಹಾರಿಸೋನು. ನಾನೇ ಕೊಡ್ತೀನಿ ಅಂದರೆ ಭಾರಿ ಸಂತೋಷಪಟ್ಟ, ಎಲ್ಲ ಬೆಳಗಾಯಿತು, ಯಥಾಪ್ರಕಾರ ಎಲ್ಲ ಸತ್ಕಾರವನ್ನು ಮಾಡಿ ಹೋಗು. ಇಲ್ಲಿಂದ ಮೂರು ಯೋಜನೆ ದೂರ ಹೋದರೆ ಅಲ್ಲಿ ಮೇರೂರಜ ಅಂತ ಒಂದು ಊರಿದೆ, ಆ ಊರಿನಲ್ಲಿ ನನ್ನ ಸ್ನೇಹಿತ ಇದ್ದಾನೆ. ಅವನ ಹೆಸರು ವಿರೂಪಾಕ್ಷ ಅಂತ ಹೆಸರು, ದೊಡ್ಡ ರಾಕ್ಷಸ ಅವನು. ರಾಕ್ಷಸ ಅವನು ನನ್ನ ಸ್ನೇಹಿತ, ಹೆಸರು ವಿರೂಪಾಕ್ಷ, ಭಾರಿ ಧರ್ಮಿಷ್ಠ. ನಾನು ಹೇಳಿದ್ರೆ ಇಲ್ಲ ಅಂತ ಹೇಳೋದಿಲ್ಲ, ಭಾರಿ ಶ್ರೀಮಂತ, ಎಲ್ಲ ಇದೆ. ನಾನು ಹೇಳಿದ್ದೇನೆ ಅಂತ ಹೇಳು, ನಾನು ಅವನು ಹೇಳ್ತೇನೆ, ನಾನು ಹೇಳಿದ್ದೇನೆ ಅಂತ ಹೇಳು, ನಿನ್ನ ಬೇಕಾದ್ದು ಕೊಡ್ತೇನೆ ತೊಗೊಂಡೋಗು ಅಂತ ಹೇಳಿದ್ದು. ಅವನು ಹೊರಟ ಅಲ್ಲಿಂದ. ಇದು ಯಥಾ ಪ್ರಕಾರ ದೈವಿಕವಾದ ಪರೀಕ್ಷೆ ಇದು. ಆಕಾಶಕ್ಕಾರ ಹೊರಟೋಗ್ಬಿಡ್ತಂತೆ, ಎಲ್ಲೆಲ್ಲೋ ಸುತ್ಕೊಂಡ್ಬರ್ತಾ ಇತ್ತು ಅದು, ಊರ್ಧ್ವಲೋಕಕ್ಕೆ ಹೋಗಿ ಬರುತ್ತೆ, ಸ್ವರ್ಗಾದಿಗಳು ಸಂಚಾರ ಮಾಡ್ತಿತ್ತಂತೆ. ಅಂಥ ಸಮರ್ಥವಾದಂಥ ಪಕಪಕ್ಷಿ ಅದು ಹೊರಟೋಯ್ತು. ನುಡ್ಕೊಂಡು ಹೊರಟ, ಅದು ಮೂರೇ ಯೋಜನೆ ದೂರ. ಹೋಗಿ ಹೇಗೆ ಹುಡುಕಬೇಕು ಅಂತ ಯೋಚನೆ ಮಾಡ್ತಾ ಹೋಗ್ತಾನೆ. ದೊಡ್ಡ ಪಟ್ಟಣ ಅದು, ಒಂದು ರಾಜ್ಯ, ಆ ರಾಜ್ಯಕ್ಕೆ ಅಧಿಪತಿಯೇ ವಿರೂಪಾಕ್ಷ ಅವರು, ರಾಕ್ಷಸ. ಹೇಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಬಾಗಿಲತ್ತು ಹೋದರೆ ಆಗಲೇ ಹುಡ್ಕೊಂಡು ನಿಂತಿದ್ದಾರೆ ಅವರು, ಗೌತಮ ಯಾರ್ರಿ ಗೌತಮ ಯಾರ್ರಿ ಅಂತೇಳಿ ಪ್ಲೇನಿಂದ ಹಿಡಿದಾಗ ಹಿಡ್ಕೊಂಡು ನಿಂತು ಬಿಟ್ಟಿರ್ತಾರಲ್ಲ, ಬಚೇಡಿ ಹಿಡ್ಕೊಂಡು ನೋಡ್ತಾ ಹತ್ತಲಕ್ಕೆ ಅನುಕೂಲ ಆಗುತ್ತೆ. ಇದು ಭಾರಿ ಸುಲಭವಾದ ಒಂದು ಏರ್ಪಾಟು ಮಾಡಿರ್ತಾರೆ. ಆ ಟೈಪ್ ಯಾರು ಗೌತಮ ಯಾರು ಗೌತಮ ಅಂತ ಹೇಳಿಬಿಟ್ಟು ಇವರು ಟೆಲಿಫೋನ್ ಮೆಸೇಜ್ ಇವ್ರು ಕೊಟ್ಟಿದ್ದರೆ ಅವನು ಸಾಕ್ಷಾತ್ ಅಂತ ದೈವಿಕವಾದ ಹದ್ದಾದಂತ ಸಂತೋಷ ಮುಟ್ಟಿದ್ದಂತಾಗಲೇ ಅದು ಹುಡುಕುತ್ತಿದ್ದರೆ ಹೋದ್ರೆ ಆಶ್ಚರ್ಯ ಆಯ್ತು ಅವನಿಗೆ, ಯಾರು ಗೌತಮ ಗೌತಮ ಅಂತ ಅಷ್ಟ ನಾನೇ ಅಂತ ಹೇಳಿದ. ಕರ್ಕೊಂಡು ಹೋದರು ರಾಕ್ಷಸರ ಮನೆಗೆ, ವಿರೂಪಾಕ್ಷನ ಕರ್ಕೊಂಡು ಹೋದರು, ನೋಡಿದ, ಮಾತಾಡಿಸಿದ, ಏನು ಹೆಸರು ಅಂತ ಎಲ್ಲ ಕೇಳಿದ. ಯಥಾ ಪ್ರಕಾರ ಹೆಸರು ಗೌತಮ ಅಂತ ಹೇಳ್ಕೊಂಡ. ಅವನು ಬಿಡಲಿಲ್ಲ, ಇವನು ಅಷ್ಟಕ್ಕೆ ಸುಮ್ಮನಾಗಿದ್ದ, ಅಷ್ಟು ಸುಮ್ಮನಾಗಲಿಲ್ಲ ಅವನು. ಅಷ್ಟೇ ಅಂದರೆ ಏನರ್ಥ, ನೀನೇನು ಓದಿದ್ದೆ, ಏನು ಮಾಡ್ತಿ, ಏನು ವಿಚಾರ ಅಂತ ಕೇಳಿದ. ಆಗ ನಿರ್ವ ಎಲ್ಲ ಹೇಳಬೇಕಾಯ್ತಾನೆ, ನಿರ್ವ ಎಲ್ಲ ಹೇಳಬೇಕಾಯ್ತು. ಹೀಗೆ ನಾನೊಬ್ಬ ಕಳ್ಳನ ಅಳಿಯ, ನಾನೇನು ಓದ್ದು ಅಧ್ಯಯನೇನು ಮಾಡಿದವನಲ್ಲ, ಕಳ್ಳತನ ಮಾಡಿಕೊಂಡೇ ಬದುಕಿದ್ದೆ, ನನ್ನ ಹೆಂಡತಿ ವಿಧವೆ ಆಗಿದ್ದವಳು ಮದುವೆ ಆಗಿದ್ದ ಎಲ್ಲ ಹೇಳ್ಕೊಂಡ. ನೋಡ್ದ ಅವನ ಮನಸ್ಸಿಗೆ ಬೇಜಾರಾಯ್ತಂತೆ, ಅಂದ್ಕೊಂಡೆ ನಾನು ಅಂತ ಅಂದ್ಕೊಂಡೆ, ನಿನ್ನ ಮುಖ ನೋಡಿದೆ ಅಂದ್ಕೊಂಡೆ ಅಂತ ಹೇಳ್ತಾನೆ. ವರ್ಚಸ್ಸೇ ಇಲ್ಲ, ಮಣ್ಣಿಲ್ಲ, ಏನು ಕಾಂತಿ ಇಲ್ಲ, ನಿನ್ನ ಮುಖ ಅಂದ್ಕೊಂಡೆ. ಮನಸ್ಸಿನಲ್ಲಿ ಯೋಚನೆ ಮಾಡ್ತಿದ್ದಾನೆ ಪಾಪ, ಇವನಿಗೆ ಸಹಾಯ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ನನಗೆ, ಅದು ಏನು ಮಾಡೋದು ಪಾಪ. ಸ್ನೇಹಿತ ಹೇಳಿದ್ದಾನೆ, ನಾಡಿ ಜಂಗ ಹೇಳಿದ್ದಾನೆ, ಏನಾದ್ರೂ ಕೊಡಬೇಕು ಅವನಿಗೆ. ಆಯಿತು, ಕೆಲವರು ಇರ್ತಾರೆ ಕೆಲಸ ಕೊಡೋ ಮನಸ್ಸಿಲ್ಲ, ಒಳ್ಳೆ ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ಬಂದಿರೋದು ಬೇಕಾದ್ರೂ ಹೇಳಿಬಿಟ್ಟಿರ್ತಾರೆ, ದರಿದ್ರ ಹಾಳಾಗೋಲಿ ಅಂತ ಕೊಡ್ತಾರಲ್ಲ ಆ ಟೈಪ್. ಇಲ್ಲ ಅಂತೇಳಿ ಅವ್ರ ಮನಸ್ಸಿ ಬೇಜಾರಾಗುತ್ತೆ ಅಂತ ಕೊಟ್ಟಿರ್ತಾರೆ. ಆಮೇಲೆ ಇವನಿಗೆ ಬೇಜಾರು ಮಾಡಿ ಹೋಗ್ತಾರೆ, ಅವ್ನು ಮನೆ ಬಿಡೋದಿಲ್ಲ. ಆ ಮನುಷ್ಯನ ಪದ್ಧತಿನೇ ಅಷ್ಟು. ಇವನು ನಿರ್ವ ಇಲ್ಲ ಅಂತ ಯೋಚನೆ ಮಾಡಿ, ಆಯಿತು ಇವತ್ತೊಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ ಇಲ್ಲೇ ಇರು ಅಂತ ಹೇಳಿದ. ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ, ಪ್ರತಿ ವರ್ಷ ನಾನು ಈ ದಿವಸನೇ ಬಂದಿದ್ದೆ ಪುಣ್ಯ ನೀನು. 1000 ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡೋ ವ್ಯವಸ್ಥೆ ಮಾಡಿದ್ದೆ, ರಾಕ್ಷಸ ಅವನು. 1000 ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ದೇನೆ, ಊಟ ಮಾಡ್ಕೊಂಡು ಹೋಗು, ನೀನು ಸಾಕಷ್ಟು ಧನವನ್ನು ಕೊಡ್ತೇನೆ ತಗೋ, ಇವತ್ತು ಪೂರ್ತಿ ಇಲ್ಲೇ ಇರು ಅಂತ ಹೇಳಿದ. ಒಪ್ಕೊಂಡವನು ಎಲ್ಲ ವ್ಯವಸ್ಥೆ. 1000 ಜನ ಒಳ್ಳೆ, ಇವನೊಬ್ಬನೇ ಕೆಟ್ಟ ಬ್ರಾಹ್ಮಣ, ಉಳಿದ 999 ಜನ ಹೈ ಕ್ಲಾಸ್ ಬ್ರಾಹ್ಮಣರು ಪಾಪ. ಇವನೊಬ್ಬನೇ ಅವ್ರು ದೊಡ್ಡ ಪಂಕ್ತಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಪಾಪ. ಇವನಿಗೆ ಮನಸ್ಸಿಲ್ಲ, ನಿರ್ವ ಇಲ್ಲ ಪಾಪ. ಎಲ್ಲ ವ್ಯವಸ್ಥೆ ಮಾಡಿದ, ವಿಚಿತ್ರ ವಿಚಿತ್ರವಾದ ಭಕ್ಷ್ಯಭೋಜ್ಯಗಳನ್ನು ಮಾಡಿಸಿ ಹಾಕಿದ. ಅವನಿಗೆ ಬೇಕಾದ ಎಲ್ಲವೂ ಸಿಕ್ಕಾಯಿತು, ಸಿಕ್ಕಾಬಿಟ್ಟೆ ತಿಂದ. ಆಮೇಲೆ ಅವನಿಗೆ ಬಂಗಾರ ತಟ್ಟೆ